ಸ್ನೇಹಿತರೆ, ನಾನು ನಿಮಗೆ ಒಂದು ಆಶ್ಚರ್ಯಕರವಾದ ಕಥೆಯನ್ನು ಹೇಳುವೆನು. ಆದರೂ ಅದು ನಿಜವೇ. ಬಹಳ ಕಾಲದ ಹಿಂದೆ ಒಂದು ರಾತ್ರಿ ಕುರುಬರು ತಮ್ಮ ಮಂದ್ಯಗಳನ್ನು ಕಾಯುತ್ತಿದ್ದರು. ಪಕ್ಕನೆ ಪರಲೋಕದಿಂದ ಪ್ರಕಾಶವಾದ ಬೆಳಕು ಹೊಳೆಯಿತು. ದೇವರ ದೂತರು, ಹೆದರಬೇಡ್ರಿ ಎಂದು ಅವರಿಗೆ ಹೇಳಿದರು. ಸಂತೋಷಿಸಿರಿ, ಒಬ್ಬ ರಕ್ಷಕನು ಇಂದು ಹುಟ್ಟಿದ್ದಾನೆ. ಈ ನಕ್ಷತ್ರವು ಆತನು ಜನಿಸಿದ್ದಕ್ಕೆ ಗುರುತು. ಆತನು ಗೋದಲಿಯಲ್ಲಿ ಮಲಗಿದ್ದಾನೆ. ಆಗ ದೂತರ ದೊಡ್ಡ ಗುಂಪು ದೇವರನ್ನು ಸ್ತುತಿಸುತ್ತಾ ಲೋಕಕ್ಕೆ ಸಮಾಧಾನ ಎಂದರು. ಆದ್ದರಿಂದ ಕುರುಬರು ತಮ್ಮ ಮಂದ್ಯಗಳನ್ನು ಬಿಟ್ಟು ಬೆತ್ಲೆಹೇಮ್ ಎಂಬ ಹಳ್ಳಿಗೆ ಅವಸರದಿಂದ ಹೋದರು. ಕನ್ನಿಕೆಯಲ್ಲಿ ಹುಟ್ಟಿದ ಈ ಕೂಸನ್ನು ನೋಡಿ ಚಕಿತರಾದರು. ರಕ್ಷಕನು ಬಂದಿದ್ದಾನೆಂದು ಎಲ್ಲರಿಗೂ ತಿಳಿಸಿದರು. ಯೇಸುವು ಬೆಳೆದು ದೊಡ್ಡವನಾದಾಗ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಸಂಚರಿಸಿದನು. ರೋಗಿಗಳನ್ನು ಸ್ವಸ್ಥ ಮಾಡಿದನು. ಕುರುಡರಿಗೆ ದೃಷ್ಟಿ ಕೊಟ್ಟನು. ಸತ್ತವರನ್ನು ಜೀವದಿಂದ ಎಬ್ಬಿಸಿದನು. ಕೆಟ್ಟ ಜನರು ತನ್ನನ್ನು ಕೊಲ್ಲುವಂತೆ ಒಂದು ದಿನ ತಾನು ತನ್ನನ್ನು ಅವರಿಗೆ ಒಪ್ಪಿಸುವನೆಂದು, ಆದರೆ ಮೂರನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬರುವನೆಂದು ಹೇಳಿದನು. ಆತನ ಸ್ನೇಹಿತರು ಆತನಲ್ಲಿ ನಂಬಿಕೆ ಇಡಲಿಲ್ಲ. ಒಂದು ರಾತ್ರಿ ದುಷ್ಟಜನರು ಆತನನ್ನು ಹಿಡಿಯುವಂತೆ ಆತನು ಒಪ್ಪಿಸಿಕೊಟ್ಟನು. ಆತನನ್ನು ನ್ಯಾಯಾಧೀಶರ ಮುಂದೆ ತೆಗೆದುಕೊಂಡು ಹೋಗಿ ಅನ್ಯಾಯವಾಗಿ ತನಿಖೆ ಮಾಡಿದರು. ಅಪಹಾಸ್ಯ ಮಾಡಿ ಕೊರಳೆಗಳಿಂದ ಹೊರಡಿದರು. ಅನಂತರ ಆತನಲ್ಲಿ ಯಾವ ಪಾಪವಿಲ್ಲದಿದ್ದರೂ ದುಷ್ಕರ್ಮಿಯಂತೆ ಮರಣಕ್ಕೆ ಒಪ್ಪಿಸಿದರು. ಆತನ ಕೈಕಾಲುಗಳನ್ನು ಮಳೆಗಳಿಂದ ನೆಟ್ಟಗಾದ ಮರಣಕ್ಕೆ ಕಡಿದರು. ವೇದನೆಯಿಂದ ಆತನು ಸಾಯುವಂತೆ ಅಲ್ಲಿ ಬಿಟ್ಟರು. ಆದರೆ ಆತನ ಆತ್ಮದ ವೇದನೆಯು ಶರೀರದ ವೇದನೆಗಿಂತ ಹೆಚ್ಚಾಗಿತ್ತು. ಇದು ಹೇಗೆಂದು ನೀನು ನನ್ನನ್ನು ಕೇಳಬಹುದು. ಹೇಳುತ್ತೇನೆ ಕೇಳು. ಆತನ ಪಾಪರಹಿತವಾದ ಆತ್ಮದ ಮೇಲೆ ದೇವರ ಲೋಕದ ಎಲ್ಲಾ ಪಾಪವನ್ನು ಹೊರಡಿಸಿದನು. ಅದರ ದಂಡನೆಯೆಲ್ಲ ಯೇಸುವಿನ ಮೇಲೆ ಬಿತ್ತು. ನಮ್ಮ ಸ್ಥಾನದಲ್ಲಿ ಕರ್ತನಾದ ಯೇಸು ನಿಂತು ನಮ್ಮ ಪಾಪಗಳ ಶಿಕ್ಷೆಯನ್ನು ತಾಳಿದನು ಮತ್ತು ಸತ್ತನು. ತನ್ನ ರಕ್ತವನ್ನೇ ಚೆಲ್ಲಿದರಲ್ಲಿ ನಮ್ಮ ಎಲ್ಲಾ ಪಾಪಗಳ ನಿವಾರಣೆಯ ಪೂರ್ಣ ಬೆಲೆಯನ್ನು ಕೊಟ್ಟನು. ಆದರೆ ಕೇಳಿರಿ, ಮೂರನೇ ದಿನದಲ್ಲಿ ಯೇಸುವು ಸತ್ತವರಡಿಯಿಂದ ಎದ್ದು ಬಂದು ಅನೇಕರು ಆತನನ್ನು ನೋಡುವರು ಮತ್ತು ಆತನೊಂದಿಗೆ ಊಟ ಮಾಡಿದರು. 40 ದಿವಸಗಳ ಬಳಿಕ ಆತನು ಜಯಶಾಲಿಯಾಗಿ ಪರಲೋಕಕ್ಕೇರಿ ಹೋದನು. ಸ್ನೇಹಿತರೇ, ಕರ್ತನಾದ ಯೇಸು ಒಬ್ಬನೇ ಲೋಕರಕ್ಷಕನು. ತನ್ನೆಯಲ್ಲಿ ಜನಿಸಿ ಪಾಪವಿಲ್ಲದೆ ಜೀವಿಸಿ ಶಿಲುಬೆಯಲ್ಲಿ ಸಾಯುವುದರ ಮೂಲಕ ಇದನ್ನೇ ಸ್ಪಷ್ಟಪಡಿಸಿದನು. ಕಟ್ಟ ಕಡೆಗೆ ಪುನರುತ್ಥಾನದ ಮೂಲಕ ಇದಕ್ಕೆ ಪುರಾವೆ ಕೊಟ್ಟನು. ಇತರ ಎಲ್ಲ ಧರ್ಮಸ್ಥಾಪಕರು ಇಂದೂ ತಮ್ಮ ಸಮಾಧಿಯಲ್ಲಿಯೇ ಇದ್ದಾರೆ. ಆದರೆ ಕರ್ತನಾದ ಯೇಸುವನ್ನು ಸಮಾಧಿಯು ಹಿಡಿಯಲಾರದೆ ಹೋಯಿತು. ಯಾಕೆ? ಯಾಕಂದರೆ ಆತನು ದೇವರಾಗಿದ್ದಾನೆ. ತನ್ನ ಪವಿತ್ರಾತ್ಮನ ಮೂಲಕ ಯೇಸು ಕರ್ತನು ಇಂದು ಲೋಕದಲ್ಲಿದ್ದಾನೆ. ನಿನ್ನನ್ನು ರಕ್ಷಿಸಲು ಆತನು ಶಕ್ತನಾಗಿದ್ದಾನೆ. ಈ ಹೊತ್ತೇ ನಿನ್ನ ಪಾಪಗಳಿಂದ ತಿರುಗಿಕೋ. ಕರ್ತನಾದ ಯೇಸುವನ್ನು ನಿನ್ನ ಒಬ್ಬನೇ ರಕ್ಷಕನೆಂದು ಕೂಗಿಕೋ. ಆತನು ನಿನ್ನನ್ನು ಎಲ್ಲ ಪಾಪಗಳಿಂದ ಶುದ್ಧೀಕರಿಸುವನು. ಪವಿತ್ರಾತ್ಮನು ನಿನ್ನ ಹೃದಯದೊಳಗೆ ಬಂದು ನೀನು ದೇವರಿಗಾಗಿ ಜೀವಿಸುವಂತೆ ನಿನ್ನನ್ನು ಶಕ್ತಿಪಡಿಸುವನು. ಬಹಳ ಕತ್ತಲಾದ ಒಂದು ರಾತ್ರಿಯಲ್ಲಿ ಒಬ್ಬನು ತನ್ನ ಎತ್ತಿನ ಗಾಡಿಯನ್ನು ನಡೆಸಿಕೊಂಡು ಹಳ್ಳಿಯ ದಾರಿಯಲ್ಲಿ ಹೋಗುತ್ತಿದ್ದನು. ಇದ್ದಕ್ಕಿದ್ದಂತೆ ಆ ದಾರಿಯು ಅನೇಕ ಕವಲುಗಳಾಗಿ ಎಲ್ಲಾ ದಿಕ್ಕಿಗೆ ಹೋಗುವುದನ್ನು ಅವನು ಕಂಡನು. ಅವನಿಗೆ ಗಾಬರಿಯಾಯಿತು. ಯಾವ ದಾರಿಯನ್ನು ನಾನು ಹಿಡಿಯಲಿ ಎಂದು ಯೋಚಿಸಿದನು. ಎಲ್ಲಾ ದಾರಿಗಳು ಒಂದೇ ರೀತಿಯಾಗಿ ಕಂಡವು. ಕಡೆಗೆ ಅವನು ಒಂದು ದಾರಿಯನ್ನು ಆರಿಸಿಕೊಂಡನು. ಅದರಲ್ಲಿ ತನ್ನ ಗಾಡಿಯನ್ನು ನಡೆಸಿ ಎತ್ತುಗಳನ್ನು ಕೋಲಿನಿಂದ ಹೊಡೆಯುತ್ತಾ ಕೂಗುತ್ತಾ ಇದ್ದನು. ಆದರೆ ಚಕ್ರಗಳು ಹಳ್ಳ ಬಿದ್ದ ಜಾಡುಗಳಲ್ಲಿ ಜಾರುತ್ತಿದ್ದರಿಂದ ಎತ್ತುಗಳು ಮುಗ್ಗರಿಸುತ್ತಾ ಬೀಳುತ್ತಾ ಗಾಡಿಯನ್ನು ಎಳೆಯುತ್ತಿದ್ದವು. ಎತ್ತಿನ ಗಾಡಿಯ ಚಾಲಕನು ಎಲ್ಲಿಗೆ ಹೋಗುತ್ತಿದ್ದಾನೆ ಅದು ಅವನಿಗೆ ತಿಳಿಯದು. ಜೀವಿತವೆಂಬ ಕತ್ತಲೆಯ ದಾರಿಯಲ್ಲಿ ಪ್ರಯಾಣ ಮಾಡುವ ಪ್ರತಿಯೊಬ್ಬರಿಗೂ ಒಂದೊಂದು ಇದೊಂದು ಚಿತ್ರವಾಗಿದೆ. ಯಾರಾದರೂ ನೀನು ಎಲ್ಲಿಗೆ ಹೋಗುತ್ತಿ ಎಂದು ಕೇಳುವುದಾದರೆ ಅನೇಕರು ಅದು ನನಗೆ ಹೇಗೆ ತಿಳಿದಿತು ಎಂದು ಹೇಳಬಹುದು. ಒಂದು ಸಾರಿ ಜೀವಿತವೆಂಬ ಪ್ರಯಾಣವು ಮುಗಿದ ಮೇಲೆ ತಿರುಗಿ ನಾವು ಪ್ರಯಾಣ ಮಾಡಲು ಸಾಧ್ಯವಿಲ್ಲ. ಆದರೆ ಅವುಗಳನ್ನು ನಾವು ತಿಳಿದುಕೊಂಡಿರಬೇಕು. ದಿನನಿತ್ಯದ ಜೀವಿತವೆಂಬ ದಾರಿಯಲ್ಲಿ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆಂದು ತಿಳಿಯದೇ ಪ್ರಯಾಣ ಮಾಡುವುದು ಎಷ್ಟು ಹುಚ್ಚುತನವಾಗಿದೆ. ಆ ಚಾಲಕನ ಮುಂದೆ ಅನೇಕ ದಾರಿಗಳು ಕಂಡುಬಂದ ಹಾಗೆ ನಮ್ಮ ಮುಂದೆಯೂ ಬಹಳ ದಾರಿಗಳಿವೆ. ಆ ಚಾಲಕನು ಒಂದು ದಾರಿಯನ್ನು ಆರಿಸಿಕೊಂಡು ಅದೇ ಸರಿ ಎಂದು ನಂಬಿದನು. ಆದರೆ ಒಂದು ವೇಳೆ ಕತ್ತರಿಯಲ್ಲಿ ಗಾಡಿಯು ತಲೆ ಕೆಳಗಾಗಿ ಬಿದ್ದಿರಬಹುದು ಅಥವಾ ಚಕ್ರಗಳು ಕೆಸರಿನಲ್ಲಿ ಸಿಕ್ಕಿಕೊಂಡಿರಬಹುದು. ಅಥವಾ ಕಳ್ಳರು ಚಾಲಕನನ್ನು ಹೊಡೆದು ಅವನನ್ನು ಕದ್ದಿರಬಹುದು. ಮಾನವನ ಜೀವಿತವೂ ಸಹ ಅನೇಕ ಕಷ್ಟಗಳಿಂದ ಕೂಡಿದ್ದಾಗಿದೆ. ಪ್ರತಿಯೊಂದು ದಾರಿಯೂ ಪಾಪವೆಂಬ ಹಳ್ಳದ ಜಾಡುಗಳಿಂದಲೂ ದುಃಖವೆಂಬ ಕನಿಕ ಕೆಸರಿನಿಂದಲೂ ತುಂಬಿಕೊಂಡಿದೆ. ಸೈತಾನನು ಮತ್ತು ಆತನ ಸೇವಕರು ನಮ್ಮನ್ನು ಅಪಹರಿಸಲು ಕಾದುಕೊಂಡಿದ್ದಾರೆ. ಎಲ್ಲ ದಾರಿಗಳು ನಮ್ಮನ್ನು ದೇವರ ಹತ್ತಿರ ನಡೆಸುವುದಿಲ್ಲವೋ ಎಂದು ನೀನು ಕೇಳಬಹುದು. ಇಲ್ಲ, ಅವು ಪಾಪಕ್ಕೂ ನರಕಕ್ಕೂ ನಡೆಸುತ್ತವೆ. ಅಲ್ಲಿ ಮನುಷ್ಯರು ದೇವರಿಂದ ನಿತ್ಯಕ್ಕೂ ಪ್ರತ್ಯೇಕಿಸಲ್ಪಟ್ಟಿದ್ದಾರೆ. ಅಲ್ಲಿ ತಪ್ಪಿಸಿಕೊಳ್ಳಲು ಯಾವ ಮಾರ್ಗವೂ ಇಲ್ಲ. ಹಾಗಾದರೆ ದೇವರ ಹತ್ತಿರ ನಡೆಸುವ ಮಾರ್ಗವೂ ಇಲ್ಲವೋ? ಹೌದು, ಆದರೆ ಒಂದೇ ಒಂದು ಮಾರ್ಗ, ಅದು ದೇವರು ತಾನೇ ನೇಮಿಸಿದ ಒಂದು ದಾರಿಯು. ಈ ದಾರಿಯು ಇಕ್ಕಟ್ಟಾಗಿದೆ. ಇದು ನೇರವಾದದ್ದು ಮತ್ತು ಪರಿಶುದ್ಧವಾದದ್ದು ಮತ್ತು ಸಂತೋಷಕರವಾದದ್ದು ಆಗಿದೆ. ದೇವರ ಬಳಿಗೆ ನಡೆಸಲ್ಪಡುವ ಈ ದಾರಿಯನ್ನು ಹೇಗೆ ನೀನು ಕಂಡುಕೊಳ್ಳುತ್ತಿ? ನಿನ್ನನ್ನು ಈ ದಾರಿಯ ಮೇಲೆ ಎತ್ತಿ ಹಿಡಿಯಲು ಒಬ್ಬನೇ ಇದ್ದಾನೆ. ಆತನು ದೇವರ ಮಗನಾಗಿರುವ ರಕ್ಷಕನಾದ ಯೇಸು ಕ್ರಿಸ್ತನೇ ಆಗಿದ್ದಾನೆ. ನೀನು ಪಶ್ಚಾತ್ತಾಪಟ್ಟರೆ ಆತನು ನಿನ್ನ ಪಾಪಗಳನ್ನು ತನ್ನ ರಕ್ತದಿಂದ ಶುದ್ಧಿ ಮಾಡಿ ನಿನ್ನನ್ನು ಮೇಲಕ್ಕೆ ಎತ್ತುವನು. ರಕ್ಷಕನಾದ ಯೇಸು ತಾನೇ ಆ ಮಾರ್ಗವಾಗಿರುವುದರಿಂದ ಆತನೇ ಬೆಳಕನ್ನು ಹರಡಿಸುವನು. ದೇವರ ಬಳಿಗೆ ನಡೆಸಲ್ಪಡುವ ಆ ಹೆದ್ದಾರಿಯಲ್ಲಿ ನಡೆಯಲು ನಿನಗೆ ಇಷ್ಟವಿದೆಯೋ? ಕರ್ತನಾದ ಯೇಸುವು ನಿನ್ನನ್ನು ಮೇಲಕ್ಕೆತ್ತುವನು. ತಡ ಮಾಡಬೇಡ. ಕೂಡಲೇ ನಿನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಟ್ಟು ಆತನು ನಿನಗಾಗಿ ಸತ್ತನೆಂದು ನಂಬು. ಆತನಲ್ಲಿ ನಂಬಿಕೆಯಿಡುವ ಪ್ರತಿಯೊಬ್ಬರನ್ನು ಆತನು ಅಂಗೀಕರಿಸುವನು. ಆ ಹೊಸ ದಾರಿಯಲ್ಲಿ ನಿನ್ನ ಜೀವಿತವು ಬದಲಾಯಿಸಲ್ಪಡುವುದು. ನಿನ್ನ ಬೆನ್ನು ಪಾಪ ಮತ್ತು ಸೈತಾನ ಕಡೆಗೆ ಇದ್ದು ನಿನ್ನ ಮುಖವು ದೇವರ ಮತ್ತು ಪರಲೋಕದ ಕಡೆಗೆ ತಿರುಗಿಸಲ್ಪಡುವುದು.
ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಪ್ರತಿ ಮನುಷ್ಯರಿಗೆ ನೇಮಕವಾಗಿದೆ ಎಂದು ದೇವರ ವಾಕ್ಯವಾದ ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿದೆ. ಆದರೆ ಮರಣಾನಂತರ ನಮ್ಮ ಆತ್ಮವು ನಿತ್ಯ ನಾಶನಕ್ಕೊಳಪಡದೆ ದೇವರ ಸನ್ನಿಧಿ ಸೇರುವ ಹಾಗೆ ಈ ನಮ್ಮ ಜೀವಿತದಲ್ಲಿ ಹೊಸತಾಗಿ ಹುಟ್ಟುವ ಬಗ್ಗೆ ಒಂದು ಹಾಡು ಕೇಳೋಣವೋ?
ದೇವಕುಮಾರನ ದಿವ್ಯ ಮಹಿಮನ ಭವ್ಯ ಸುನಾಮವ ಕೊಂಡಾಡುವೆ. ದೇವಕುಮಾರನ ದಿವ್ಯ ಮಹಿಮನ ಭವ್ಯ ಸುನಾಮವ ಕೊಂಡಾಡುವೆ. ಪರಮ ಪವಿತ್ರ ಕ್ರಿಸ್ತೇಶು ಕರ್ತನ ಏಕೈಕ ನಾಮವ ಕೊಂಡಾಡುವೆ. ದೇವಕುಮಾರನ ದಿವ್ಯ ಮಹಿಮನ ಭವ್ಯ ಸುನಾಮವ ಕೊಂಡಾಡುವೆ. ಅಖಿಲ ಜನಾಂಗದ ಮಾನವರೆಲ್ಲರೂ ಪಾಪ ಸ್ವಭಾವದಿ ಜನಿಸಿರಲು. ಅಖಿಲ ಜನಾಂಗದ ಮಾನವರೆಲ್ಲರೂ ಪಾಪ ಸ್ವಭಾವದಿ ಜನಿಸಿರಲು. ಸಕಲ ಸುಕಾರ್ಯದೆ ಪರಲೋಕ ರಾಜ್ಯಕ್ಕೆ ಆಗದು ಎಂದಿಗೂ ತಾ ಸೇರಲು. ಆಗದು ಎಂದಿಗೂ ತಾ ಸೇರಲು. ದೇವಕುಮಾರನ ದಿವ್ಯ ಮಹಿಮನ ಭವ್ಯ ಸುನಾಮವ ಕೊಂಡಾಡುವೆ. ಸ್ವರೂಪಿ ದೇವಕುಮಾರನ ರಕ್ಷಣ ಕಾರ್ಯವೇ ಸಾಕೆನು ತಾ. ತೇಜಸ್ವರೂಪಿ ರಕ್ಷಣ ಕಾರ್ಯವು ದೇವಕುಮಾರನದೆಂದೆನು ತಾ. ಕ್ರೂಜಿತನಾದ ಕ್ರಿಸ್ತೇಶು ಕರ್ತನ ನಂಬಿಕೆಯಿಂದಲೇ ಸ್ವೀಕರಿಸುತ್ತಾ. ನಂಬಿಕೆಯಿಂದಲೇ ಸ್ವೀಕರಿಸುತ್ತಾ. ದೇವಕುಮಾರನ ದಿವ್ಯ ಮಹಿಮನ ಭವ್ಯ ಸುನಾಮವ ಕೊಂಡಾಡುವೆ. ಕರುಣಾಮಯಿ ಆಗೇಸು ಕುಮಾರನ ಆಸರೆ ಪಡೆದರೆ ನೀನೇ ದಿನ. ಮರಣಾನಂತರ ಅನಂತ ಜೀವಕ್ಕೆ ಬಾಧ್ಯತೆ ಹೊಂದುವೆ ನೀನೇ ದಿನ. ಬಾಧ್ಯತೆ ಹೊಂದುವೆ ನೀನೇ ದಿನ. ದೇವಕುಮಾರನ ದಿವ್ಯ ಮಹಿಮನ ಭವ್ಯ ಸುನಾಮವ ಕೊಂಡಾಡುವೆ.
ಹೌದು ಸ್ನೇಹಿತನೇ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿ ನಂಬಿಕೆಯ ಮೂಲಕ ಸ್ವೀಕರಿಸಿದ್ದೇ ಆದರೆ ನಾವು ಹೊಸತಾಗಿ ಹುಟ್ಟಿದ ದೇವರ ಜನಾಂಗವು ಮತ್ತು ಮರಣಾನಂತರ ನಿತ್ಯ ಜೀವಕ್ಕೆ ಬಾಧ್ಯರೂ ಆಗುತ್ತೇವೆ. ನೀನು ಹಾಗೆ ಆಗಲು ಆಶಿಸುವುದಿಲ್ಲವೋ?
ಒಬ್ಬನು ಗೋಧಿಯನ್ನು ಕೊಂಡುಕೊಳ್ಳುವುದಕ್ಕೆ ಅಂಗಡಿಗೆ ಹೋದನು. ವ್ಯಾಪಾರಸ್ಥನು ಗೋಧಿಯನ್ನು ತೂಕ ಮಾಡುವುದಕ್ಕೆ ತೊಡಗಿದಾಗ ಕೊಂಡುಕೊಳ್ಳುವವನು ಹೀಗೆ ಹೇಳಿದನು, ಸಹೋದರನೇ, ನಿನ್ನ ತಕ್ಕಡಿಗಳನ್ನು ನನಗೆ ತೋರಿಸು, ನನಗೆ ಕಡಿಮೆ ತೂಕ ಕೊಡಬೇಡ. ಇದರ ದೆಸೆಯಿಂದ ಅಂಗಡಿಯವನಿಗೆ ಕೋಪ ಬಂದರೂ ಅವನು ತನ್ನ ತಕ್ಕಡಿಗಳನ್ನು ಬರಿದು ಮಾಡಿ ಅವನಿಗೆ ತೋರಿಸಿದನು. ಎರಡು ತಕ್ಕಡಿಗಳು ಏಕರೀತಿಯಾಗಿ ಇರಲಿಲ್ಲ. ನಾಚಿಕೆಯಿಂದ ಅವನು ಅದನ್ನು ಕೂಡಲೇ ಸರಿಪಡಿಸಿ ಸರಿಯಾದ ಅಳತೆ ಮಾಡಿ ಅವನಿಗೆ ಕೊಟ್ಟನು. ಕೊಂಡುಕೊಳ್ಳುವವರಲ್ಲಿ ಅನೇಕರು ತಕ್ಕಡಿಗಳೆರಡೂ ಸರಿಯಾಗಿವೆಯೋ ಎಂಬುದನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳುತ್ತಾರೆ. ಅಂಗಡಿಯವರು ತಮಗೆ ತೂಕದಲ್ಲಾಗಲಿ ಬೆರಣ್ಣಿಂದಾಗಲಿ ತಕ್ಕಡಿಗಳನ್ನು ಒತ್ತಿ ಹಿಡಿದು ಮೋಸ ಮಾಡದಂತೆ ಜಾಗರೂಕತೆಯಿಂದ ಇರುತ್ತಾರೆ. ಎಲ್ಲ ಅಂಗಡಿಕಾರರು ಮೋಸಗಾರರಾಗಿರುವುದಿಲ್ಲ. ಕೆಲವರು ಪೂರ್ಣ ತೂಕ ಕೊಡುವವರು, ಅಲ್ಲದೆ ಇನ್ನೂ ಸ್ವಲ್ಪ ಹೆಚ್ಚು ಕೊಡುವರು ಆಗಿದ್ದಾರೆ. ಆದರೆ ಕಡಿಮೆ ತೂಕ ಕೊಡುವವರನ್ನು ಆಗಿಂದಾಗ್ಗೆ ಕಾಣುವುದು ಅಪೂರ್ವವಲ್ಲ. ತೂಕದಲ್ಲಿ ಎಂದಿಗೂ ಕಡಿಮೆ ಮಾಡದವನು ಒಬ್ಬನಿದ್ದಾನೆ. ಆತನ ತಕ್ಕಡಿಗಳು ಸರಿಯಾದ ಗೋಳೆ ಆಗಿವೆ. ಆತನ ತೂಕದಲ್ಲಿ ಹೆಚ್ಚು ಕಡಿಮೆ ಇಲ್ಲ. ಆತನ ತೂಕವು ನ್ಯಾಯವಾದವುಗಳು, ಹೆಚ್ಚಿಲ್ಲ ಕಡಿಮೆ ಇಲ್ಲ. ಈತನು ದೇವರೇ. ಆತನ ತಕ್ಕಡಿಗಳನ್ನು ತಿದ್ದುವ ಅವಶ್ಯಕತೆ ಇಲ್ಲ. ದೇವರು ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳ ಪ್ರಕಾರ ಪ್ರತಿಫಲವನ್ನು ಕೊಡುವನಾಗಿದ್ದಾನೆ. ನಿಮ್ಮ ಪ್ರತಿಯೊಂದು ಕೃತ್ಯಗಳೂ ಮಾತುಗಳು ದೇವರ ನ್ಯಾಯವಾದ ತಕ್ಕಡಿಯಲ್ಲಿ ತೂಗಲ್ಪಡುವು ಎಂಬುದು ಎಷ್ಟು ಭಯವನ್ನು ಉಂಟು ಮಾಡುವ ಯೋಚನೆಯಾಗದೆಯಲ್ಲ. ನನಗೆ ಶಿಕ್ಷೆಯಾಗಲಾರದೆಂದು ನೀನು ಯೋಚಿಸಿರಬಹುದು. ನಾನು ಅನೇಕ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೇನೆಂದು ಅಂದುಕೊಳ್ಳುತ್ತಿ. ಇನ್ನೊಂದು ಜನ್ಮದಲ್ಲಿ ನನಗೆ ಉದ್ಧಾರವಾಗಬಹುದೆಂದು ನೀನು ನೆನೆಸಿರಬಹುದು. ನಾನು ರಕ್ಷಣೆ ಹೊಂದುವವರೆಗೆ ತಿರುತ್ತಿರುಗಿ ಹುಟ್ಟುವನೆಂದು ಯೋಚಿಸಿರಬಹುದು. ಇದು ಕೂಡ ಸೈತಾನನು ಹೇಳುವ ಸುಳ್ಳುಗಳಲ್ಲಿ ಒಂದಾಗಿದೆ. ಒಬ್ಬನು ಈ ಲೋಕದಲ್ಲಿ ಒಂದೇ ಸಾರಿ ಹುಟ್ಟುತ್ತಾನೆ. ಅವನು ಸತ್ಯ ಬಳಿಕ ದೇವರಿಂದ ತೀರ್ಪು ಹೊಂದುತ್ತಾನೆ. ಅವನಿಗೆ ಇನ್ನೊಂದು ಸಂದರ್ಭ ಇರುವುದಿಲ್ಲ. ದೇವರು ತನ್ನ ತಕ್ಕಡಿಗಳಲ್ಲಿ ನಿನ್ನನ್ನು ತೂಗುವಾಗಲೇ ನಿನ್ನ ಹೆಸರನ್ನು ತನ್ನ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಅದರಲ್ಲಿ ಬರೆಯಲ್ಪಡದಿದ್ದರೆ ನೀನು ಬೆಂಕಿ ಗಂಧಕಗಳ ಕೆರೆಗೆ ದೊಬ್ಬಲ್ಪಡುವಿ. ಅದೇ ನಿತ್ಯ ನರಕ. ಜೀವಬಾಧ್ಯರ ಪುಸ್ತಕದಲ್ಲಿ ನಿನ್ನ ಹೆಸರು ಬರೆಯಲ್ಪಡುವುದಕ್ಕೆ ಇರುವ ಏಕ ಮಾರ್ಗವೆಂದರೆ ದೇವರ ಮಗನಲ್ಲಿ, ಅಂದರೆ ಕರ್ತನಾದ ಯೇಸುವಿನಲ್ಲಿ ನೀನು ನಂಬಿಕೆ ಇಡುವುದೇ. ಆತನು ನಿನ್ನ ಪಾಪಗಳಿಗಾಗಿ ಸತ್ತು ಪುನರುತ್ಥಾನವಾದನು. ನೀನು ಮಾನಸಾಂತರಪಟ್ಟು ಯೇಸುವನ್ನು ನಿನ್ನ ಪ್ರಾಯಶ್ಚಿತ್ತ ಬಲಿಯಾಗಿ ಅಂಗೀಕರಿಸಿದರೆ ಆತನು ನಿನ್ನನ್ನು ತನ್ನ ರಕ್ತದಿಂದ ಶುದ್ಧೀಕರಿಸುವನು. ನಿನ್ನ ಹೆಸರು ದೇವರ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡುವುದು. ಹಾಗಾದರೆ ದೇವರ ತಕ್ಕಡಿಗಳ ತೀರ್ಪಿಗೆ ನೀನು ಭಯಪಡಬೇಕಾದದ್ದಿಲ್ಲ. ಯಾಕಂದರೆ ನಿನ್ನ ದಾಖಲೆ ಆತನ ಮುಂದೆ ಸರಿಯಾಗಿರುವುದು. ನಿನ್ನ ಹೆಸರು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆಯಲ್ಪಡುವಂತೆ ಹಿಂದೇ ರಕ್ಷಕನಾದ ಯೇಸುವಿನಲ್ಲಿ ನಂಬಿಕೆ ಇಡು.
ಬಂದರೆ ನಿತ್ಯ ಕಾಲವು ಉದಯವಾಗುವುದು ಅರಿಯೇರೆ. ನಾವು ಬಂದರೆ ನಿತ್ಯ ಕಾಲ